ವೇದಗಳು, ವೇದಗಳು ಹೇಗೆ ಬೆಳೀತು, ಆಮೇಲೆ ಕರ್ಮಕಾಂಡ, ಆಮೇಲೆ ಜ್ಞಾನಕಾಂಡ, ಏನ್ ಇದರಿಂದ ಪ್ರಯೋಜನ ಅಂದ್ರೆ, ಇದೆಲ್ಲ ತಿಳ್ಕೊಳ್ಳೋದ್ರಿಂದ ನಾನು ಅನ್ನೋದು ಈ ದೇಹ ಮನಸ್ಸು ಬುದ್ಧಿ ನಾನು ಅಂತ ತಿಳ್ಕೊಂಡಿದ್ದೀವಿ. ನಮ್ಮ ಅಕ್ಕ ನಾನು ತುಂಬಾ ಇಂಟಿಮೇಟ್, ಗಿರಿಜಾ ಅಂತ ನಮ್ಮ ಅಕ್ಕ, ನಾವಿಬ್ರು ತುಂಬಾ ವೇದಾಂತ ಓದೋದು, ನಾವಿಬ್ರೆ ಚಿನ್ಮಯ ಕ್ಲಾಸ್ಗೆ ಹೋಗೋದು, ಸಾಯಂಕಾಲ ಲೆಕ್ಚರ್ಸ್ಗೆ ಹೋಗೋದು, ಇನ್ನ ರಾತ್ರಿ ಹೊತ್ತು ಮೆಡಿಟೇಷನ್ ಮಾಡೋದು, 12 ಗಂಟೆಯಲ್ಲಿ ಕುತ್ಕೊಂಡು ಆತ್ಮಜ್ಞಾನ ಆಗ್ಬೇಕು ನಮ್ಗೆ. ಮನಸ್ಸು ಶರೀರ, ಮನಸ್ಸು ಬುದ್ಧಿ ಚಿತ್ತ ಎಲ್ಲ ಹೇಗಾಗುತ್ತೆ ಅನ್ನೋದಕ್ಕೆ, ಹೇಗ್ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಒಂದು ಆಟ. ವೈಶ್ಯರು ಮನೆಯಲ್ಲಿ ಅದು ಆಟ ಆಡ್ತಾ ಇದ್ರು. ನಮ್ ತಾಯಿ ಅಲ್ಲಿ ಕರ್ಕೊಂಡು ಹೋಗಿದ್ರು. ಅಲ್ಲಿ ಪಂಚೀಕರಣ ಅಂತೀವಲ್ಲ, ಈ ಪಂಚಭೂತಗಳು ಸೇರಿ ಹೇಗೆ ಕೆಲಸ ಮಾಡುತ್ತೆ ಅನ್ನೋದು, ಅದು ಪಗಡೆಯಲ್ಲಿ ಆಟ ಆಡಿ ತೋರಿಸ್ತಾ ಇದ್ರು.
ನಮಸ್ತೆ ಎಲ್ರಿಗೂ. Welcome to Thanks Helona with Nagu, presented by Symphony Amps and co-sponsored by Home Sattva, an Insta handle which showcases home, home decor and garden. ಒಂದು ಸಣ್ಣ ಜಾನಪದ ಹಾಡು ಒಂದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಇವತ್ತು. ಬೆಟ್ ಹತ್ಕೊಂಡು ಹೋಗೋರ್ಗೆ ಹಟ್ಟಿ ಹಂಬಲವ್ಯಾಕ, ಬೆಟ್ಟದ ಮಾ ದೇವಗತಿ ಎಂದು ಮಾ ದೇವ ನೀವೇ, ಮಾ ದೇವ ನೀವೇ. ಬೆಟ್ಟತ್ಕೊಂಡು ಹೋಗೋರ್ಗೆ ಹಟ್ಟಿ ಹಂಬಲವ್ಯಾಕ, ಬೆಟ್ಟದ ಮಾ ದೇವಗತಿ ಎಂದು ಮಾ ದೇವ ನೀವೇ. ಸಜುಗಾದ ಸುಜು ಮಲ್ಲಿಗೆ ಮಾ ದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ, ಮಾ ದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಈಗಾಗಲೇ ನಿಮ್ಗೆ ಅರ್ಥ ಆಗಿರ್ಬೋದು, ಮಾ ದೇವನ್ನ ನೆನೆಸ್ಕೋತಾ ಇದ್ದೀನಿ. ನಮ್ಮ ಒಂದು ಭಾರತೀಯ ಸಂಸ್ಕೃತಿಯಲ್ಲಿ ಪರಮಾತ್ಮ ಅನ್ನೋದು ಬಹಳ 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 ಮುಖ್ಯ. ಇನ್ಫ್ಯಾಕ್ಟ್ ನಾವು ಹುಟ್ಟಿದಾಗ್ಲಿಂದನೂ ನಮಗೆ ಪರಮಾತ್ಮನ ಬಗ್ಗೆ ಒಂದು ಒಲವು ನಮ್ಮ ಮನೆಗಳಲ್ಲಿ ಮೂಡಿಸ್ತಾನೆ ಇರ್ತಾರೆ. ಇವತ್ತು ನಮ್ಮ ಜೊತೆಯಲ್ಲಿರೋ ನಮ್ಮ ಗೆಸ್ಟ್ ಅದೆಷ್ಟು ಅದೃಷ್ಟ ಮಾಡಿದ್ದೀನೋ, ಇವರು ನಮ್ಮ ಜೊತೆಯಲ್ಲಿದ್ದಾರೆ ಇವತ್ತು. ಯಾಕೆ ಗೊತ್ತಾ, ಇವರು ಪುಸ್ತಕವನ್ನು ಬರೆದಿದ್ದಾರೆ. ಯಾವ ವಯಸ್ಸಲ್ಲಿ ಆ ಪುಸ್ತಕ ಯಾವುದು ಅಂತ ನಿಮಗೆ ತೋರಿಸ್ತೀನಿ. ಭಾರತ ದೇಶದ ಆಧ್ಯಾತ್ಮ ಪರಂಪರೆ. ಇವ್ರಿ ಪುಸ್ತಕ ಬರೆದಾಗ ಇವ್ರ ವಯಸ್ಸೆಷ್ಟು ಗೊತ್ತಾ, 80 ವರ್ಷ. ಈಗ ಅವರು 85 ವರ್ಷಕ್ಕೆ ಕಾಲಿಟ್ಟಿದ್ದಾರೆ. ಇವ್ರು ನಮ್ಮ ಜೊತೆಯಲ್ಲಿದ್ದಾರೆ ಅಂತಂದರೆ ಯು ಕ್ಯಾನ್ ಜಸ್ಟ್ ಇಮ್ಯಾಜಿನ್ ನಮಗೆ ಎಷ್ಟು ಒಂದು ಭಾಗ್ಯ ಬಂದಿರ್ಬೋದು ಅಂತ. ಪ್ಲೀಸ್ ವೆಲ್ಕಮ್, ಯಾರು, ಸುಜಯಮ್ಮ. ಸುಜಯಮ್ಮ ನಮಸ್ಕಾರ, ಥ್ಯಾಂಕ್ ಯು ಸೋ ಮಚ್ ಅಮ್ಮ ಬಂದಿದ್ದಕ್ಕೆ ನಮ್ಮ ಶೋಗೆ. ನಮ್ಮ ಜೊತೆಯಲ್ಲಿ ಬಂದು ನಮ್ಮ ಜೊತೆಯಲ್ಲಿ ಮಾತಾಡೋದು ನಮ್ಮ ಭಾಗ್ಯವೇ ಸರಿ. ನಿಮ್ಮಿಂದ ಇವತ್ತು ಕಲ್ತ್ಕೊಳ್ಳೋಕ್ಕೆ ವಿಪರೀತ ಇರುತ್ತೆ. ನನ್ನಂಥ ಒಂದು ವಯಸ್ಸಾದವಳಿಗೂ, ಮಧ್ಯ ವಯಸ್ಕರಿಗೂ, ಸಣ್ಣ ವಯಸ್ಸವ್ರಿಗೂ, ಸೊ ಇದ್ರ ಬಗ್ಗೆ ನಮಗೆ ತಿಳಿಸ್ಕೊಡಿ ಅಂತ ನಿಮ್ಮನ್ನು ಕೇಳ್ಕೊಳ್ತಾ ನನ್ನ ಮೊದಲನೇ ಪ್ರಶ್ನೆ ಅಮ್ಮ, ಈ ಒಂದು ಪುಸ್ತಕ ಬರೆಯುವಾಗ ಭಾರತ ದೇಶದ ಆಧ್ಯಾತ್ಮ ಪರಂಪರೆ, ಇದು 80ನೇ ವಯಸ್ಸಲ್ಲಿ ಬರೀತೀರಾ ಅಮ್ಮ ನೀವು, ಏನು ಪ್ರೇರಣೆ ಅಮ್ಮ ನಿಮಗೆ?
ನಿಮಗೆ ಮುಂಚೆ ನಮಸ್ಕಾರ.
ಗುರುದೇವ,
ನನಗಿಲ್ಲಿ ಕರೆದಿದ್ದಕ್ಕೂ ನಾನು ತುಂಬ ಧನ್ಯವಾದಗಳು ಅರ್ಪಿಸ್ತೀನಿ.
ನನ್ನ ಅದೃಷ್ಟ ಅಮ್ಮ.
ನನಗೆ ಏನು ಪ್ರೇರಣೆ ಬಂತು ಅಂದರೆ, ಚಿಕ್ಕ ವಯಸ್ಸಿಂದ ಸ್ವಲ್ಪ ಆಧ್ಯಾತ್ಮದಲ್ಲೇ ಇದ್ದೆ. ನಮ್ಮ ತಂದೆ ತಾಯಿ ತುಂಬ ಆಧ್ಯಾತ್ಮದಲ್ಲಿದ್ದರು. ನಮ್ಮ ಸೋದರ ಮಾವನಿಗೆ ಮಕ್ಕಳಿಲ್ಲ ಅಂತ ನನಗೆ ಸಾಕಕ್ಕೆ ಕೊಟ್ಬಿಟ್ಟಿದ್ದರು. ಅಲ್ಲಿಂದ ಅಲ್ಲಿ ಮಿಡ್ಲ್ ಸ್ಕೂಲ್ವರೆಗೂ ಇದರಲ್ಲಿ ಹಳ್ಳಿನಲ್ಲಿ ಓದ್ಬಿಟ್ಟು.
ಯಾವ ಹಳ್ಳಿ? ಸಾರಿ,
ತೊಂಡೆಬಾವಿ.
ತೊಂಡೆಬಾವಿ, ಓಕೆ.
ಅಲ್ಲಿ ಓದ್ಬಿಟ್ಟು 7th ಸ್ಟ್ಯಾಂಡರ್ಡ್ ಆದಮೇಲೆ ಹೈಸ್ಕೂಲು ಗೌರಿಬಿದನೂರಿಗೆ ಹೋಗ್ಬೇಕಾಗಿತ್ತು. ಅದಕ್ಕೆ ನಮ್ಮ ತಂದೆ ತಾಯಿ ಸಾಕಿತ್ತು, ತಂದೆ ತಾಯಿ ನಮ್ಮ ಸ್ವಂತ ತಾಯಿ ಮನೇಲಿ ಬಿಟ್ಟರು ಅಲ್ಲಿ ಓದಲಿ ಅಂತ. 4-5 ವರ್ಷ ಹೈಸ್ಕೂಲ್ವರೆಗೂ ಓದಲಿ ಅಂತ ಅಲ್ಲಿ ಇದ್ದೆ 5-6 ವರ್ಷ. ಅಲ್ಲಿ ಓದ್ತಾ ಇರುವಾಗ ಅಲ್ಲಿ ನಮ್ಮ ತಾಯಿ ತುಂಬ ಸ್ಟ್ರಿಕ್ಟು, ತುಂಬ ದೈವ ಸಂಕಲ್ಪ, ದೈವ ಸಂಸ್ಕಾರ ಅವ್ರಿಗೆ. ಅವರು ಬೆಳಿಗ್ಗೆ ಎಲ್ಲ ನಮಗೆ ರಾಮಕೃಷ್ಣಾಶ್ರಮದ್ದು ಭಜನೆಗಳು, ಇದು ಏನು ಅವ್ರದ್ದು ಪ್ರಾರ್ಥನೆ ಇದೆಲ್ಲ ಅದೆಲ್ಲ ಮಾಡಿದ್ರೇನೆ ನಮಗೆ ತಿಂಡಿ, ಇಲ್ಲದೇ ಇದ್ರೆ ತಿಂಡಿ ಇಲ್ಲ. ಅವತ್ತು ಆ ಥರ ನಿರ್ಬಂಧನ ಮಾಡಿದ್ರು ಎಲ್ಲರೂ ಸೇರಿ. ಹತ್ತು ತುಂಬ ಜಾಯಿಂಟ್ ಫ್ಯಾಮಿಲಿ, 14 ಮಕ್ಕಳು ನಮ್ಮ ತಾಯಿ ತಂದೆಗೆ. ನಾವೆಲ್ಲ ಅಲ್ಲಿ ಯಾರು ಮದುವೆ ಆಗಿ ಹೋದವ್ರು ಬಿಟ್ಟು ಮನೆಯಲ್ಲೇ ಇರೋರು ಕೂತ್ಕೊಂಡು, ಇನ್ನು ನಮ್ಮ ಅಕ್ಕನ ಮಕ್ಕಳೂ ಇದ್ರು ನಮ್ಮ ಜೊತೆಯಲ್ಲಿ, ಎಲ್ಲ ಸೇರಿ ದೇವ್ರ ಮನೇಲಿ ಕೂತ್ಕೊಂಡು ಆ ಭಜನೆ ಧ್ಯಾನಗಳು ಧ್ಯಾನ ಶ್ಲೋಕಗಳು ಎಲ್ಲ ಹೇಳಿದ್ಮೇಲೇ ತಿಂಡಿ, ಇಲ್ಲದಿದ್ರೆ ಇಲ್ಲ. ಆ ಥರ ರಿಸ್ಟ್ರಿಕ್ಟ್ ಮಾಡಿದ್ರು. ಹಾಗಾಗಿ ಆವಾಗಲೇ ನಮಗೆ ಸ್ವಲ್ಪ ದೇವ್ರ ವಿಷಯದಲ್ಲಿ ಇದ್ದಿತ್ತು. ನಮ್ಮ ತಾಯಿನೂ ತುಂಬ ದೈವ ಭಕ್ತರು, ನಮ್ಮ ತಂದೆನೂ ಅಷ್ಟೆ. ಅವರು ಗುರುಗಳು ಇಟ್ಕೊಂಡಿದ್ರು ಮನೆಗೆ ಬಂದು, ಗುರುಗಳು ಸನ್ಯಾಸ ತಗೊಂಡಿದ್ದು ಗುರುಗಳು ಮನೆಗೆ ಬಂದು ಅವ್ರಿಗೆ ಧ್ಯಾನ ಎಲ್ಲ ಹೇಳ್ಕೊಡ್ತಾ ಇದ್ರು. ರಾತ್ರಿ ಸಾಯಂಕಾಲದ ಹೊತ್ತು ಅವರು ಧ್ಯಾನ ರೂಮ್ನಲ್ಲಿ ಕೂತ್ಕೊಂಡು ಮೂರು ಜನನು ಧ್ಯಾನ ಮಾಡ್ತಾ ಇದ್ರು,
ತಂದೆ ತಾಯಿ ಮತ್ತೆ ಗುರುಗಳು.
ಗುರುಗಳು ಅವರು ಅಲ್ಸೂರ್ ಹತ್ರ ಅವ್ರದ್ದು ಆಶ್ರಮ. ಅದು ಮಾಡುವಾಗ ನನಗೂ ಏನು ಇದು ಹೀಗೆ ಮಾಡ್ತಾರಲ್ಲ ಅಂತ ಕೇಳಿದೆ. ಆ ಗುರುಗಳು ನನ್ನ ಹತ್ರನೂ ಮಾತಾಡಿ ಒಂಥರ ಆಶೀರ್ವಾದ ಮಾಡಿದ್ರು. ಅವಾಗ ನಮ್ಮ ತಾಯಿ ತಂದೆ ಅಚಲ ಮತ ಅವ್ರದ್ದು,
ಅಚಲಮತ
ಕೇಳಿದ್ದೀರಾ?
ಹಾಮ, ನಾವು ಅಚಲಮತದವರು, ಹಾಗಾಗಿ ಕೇಳಿದೀನಿ, ಬಹಳಷ್ಟು ಕೇಳಿದೀನಿ.
ಅಚಲಮತದ ಗುರುಗಳವರು ಅದು ಕೇಳಿ ನಂಗೆ ತುಂಬಾ ಇಂಟ್ರೆಸ್ಟ್ ಬರ್ತಾ ಇತ್ತು. ಆಮೇಲೆ ನಮ್ಮ ತಾಯಿನೂ ಅವ್ರದ್ದು ಏನು ಆಧ್ಯಾತ್ಮ ವಿಷಯದಲ್ಲಿ ಆತ್ಮಜ್ಞಾನ ಮಾಡ್ಕೊಳ್ಳೋದಿಕ್ಕೆ ಇದು ಏನು ಮನಸ್ಸು ಶರೀರ ಮನಸ್ಸು ಬುದ್ಧಿ ಚಿತ್ತ ಎಲ್ಲ ಹೇಗಾಗುತ್ತೆ ಅನ್ನೋದಕ್ಕೆ, ಹೇಗ್ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಒಂದು ಆಟ, ವೈಶ್ಯರು ಮನೆಯಲ್ಲಿ ಅದು ಆಟ ಆಡ್ತಾ ಇದ್ರು. ನಮ್ಮ ತಾಯಿ ಅಲ್ಲಿ ಕರ್ಕೊಂಡು ಹೋಗಿದ್ರು. ಅಲ್ಲಿ ಪಂಚೀಕರಣ ಅಂತೀವಲ್ಲ, ಈ ಪಂಚಭೂತಗಳು ಸೇರಿ ಹೇಗೆ ಕೆಲಸ ಮಾಡುತ್ತೆ ಅನ್ನೋದು, ಅದು ಪಗಡೆಯಲ್ಲಿ ಆಟ ಆಡಿ ತೋರಿಸ್ತಾ ಇದ್ರು. ನೀವು ಕೇಳಿದೀರಾ ಅದು?
ಇಲ್ಲ ಅಮ್ಮ, ಕೇಳಿಲ್ಲ. ಆಕ್ಚುಲಿ ಅಂದ್ರೆ ಇವಾಗ ನೀವ್ ಹೇಳಿದ್ರಿ ಪಗಡೆ ಅಂತ ಹೇಳ್ತೀರಾ, ಪಗಡೆ ಅಂದ ತಕ್ಷಣ ಯಾವ ರೀತಿ ಆಟಗಳು, ಬಟ್ ಪಂಚಭೂತಗಳನ್ನ ಇಟ್ಕೊಂಡು ಅಂದ್ರೆ ಯಾವ ರೀತಿಯಾಗಿ ಒತ್ಕೊಟ್ಟಿದ್ದಾರೆ, ನಾವು ನಮ್ಮ ಒಂದು ಪರಂಪರೆ ಅಥವಾ ಏನು ನ್ಯಾಚುರಲ್ ಆಗಿ ಇದೆಯೋ ಅದ್ರ ಬಗ್ಗೆ ಅಂತ.
ಅದ್ರ ಬಗ್ಗೆ ಹೇಗೆ ಪಂಚಭೂತಗಳು ಸೃಷ್ಟಿ ಆಯ್ತು, ಆಮೇಲೆ ಹೇಗೆ ಪ್ರಪಂಚ ಸೃಷ್ಟಿ ಆಯ್ತು, ಆಮೇಲೆ ಆತ್ಮ ಅಂದ್ರೆ ಏನು, ಪ್ರಪಂಚಕ್ಕೂ ಆತ್ಮಕ್ಕೂ ಏನ್ ಸಂಬಂಧ, ದೇವ್ರಂದ್ರೆ ಏನು, ದೇವ್ರಿಗೂ ಆತ್ಮಕ್ಕೇನ್ ಸಂಬಂಧ, ಅದೆಲ್ಲ ಆಟದಲ್ಲಿ ತೋರಿಸ್ತಾ ಇದ್ರು. ತೋರಿಸಿ ಮೇಲೆ ತಂದ್ರೆ ಅಲ್ಲಿ ಪರಮಾತ್ಮನ ಸ್ಥಿತಿ, ಆತ್ಮ ಪರಮಾತ್ಮ ಒಂದಾಗೋದು, ಇದು ಜ್ಞಾನ. ಪ್ರತಿಯೊಂದು ಮನುಷ್ಯನು ತಾನು ಯಾರು ಅಂತ ತಿಳ್ಕೊಬೇಕಾದ್ರೆ ಇದು ತಿಳ್ಕೊಬೇಕಾಗುತ್ತೆ ಅಂತ ಅವರು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಶೆಟ್ರು ಹೆಂಗಸರು.
ಆತ್ಮ ಪರಮಾತ್ಮ ಯಾರು ಅನ್ನೋದ್ರ ಬಗ್ಗೆ ನಿಮ್ಗೆ ಚಿಕ್ಕ ವಯಸ್ಸಲ್ಲೇ ಆಟದ ಮುಖಾಂತರ, ಅಂದ್ರೆ ನಮ್ಮ ಸಂಸ್ಕೃತಿ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ನಮ್ಗೆ ಇದ್ರಲ್ಲಿ ಅರ್ಥ ಆಗತ್ತಮ್ಮ.
ನಮ್ಮ ತಾಯಿ ಯಾವಾಗಿಂದ ಅದಕ್ಕೆಲ್ಲ ಪ್ರೋತ್ಸಾಹ ಮಾಡ್ತಾ ಇದ್ರು, ತುಂಬಾ ಲಲಿತಾ ಸಹಸ್ರನಾಮ ಕಲಿಸ್ತಾ ಇದ್ರು. ಬೆಳಿಗ್ಗೆ ಬ್ರಾಹ್ಮಣರು ಬಂದು ಮನೆಗೆನೆ ಪುರೋಹಿತರು 4:30 ಬಂದು ಲಲಿತಾ ಸಹಸ್ರನಾಮ ಹೇಳ್ಕೊಡ್ತಾ ಇದ್ರು. ನಾವು 4-5 ಜನ ಅಕ್ಕ ತಂಗಿರು ಅಣ್ಣ ಎಲ್ಲ ಕೂತ್ಕೊಂಡು ಕಲಿತಾ ಇದ್ವಿ.
ಇದು ಯಾವ ವಯಸ್ಸಲ್ಲಿ ನಡೀತಿತ್ತು?
ಹೈಸ್ಕೂಲ್ನಲ್ಲಿ
ಸ್ಟ್ಯಾಂಡರ್ಡ್
9th standard.
ಓಕೆ, ತೊಂಡೆಬಾವಿ ಇಲ್ಲೇನೆ?
ಇಲ್ಲ, ಇಲ್ಲಿ ಬಂದ್ಮೇಲೆ,
ಬೆಂಗಳೂರು ಬಂದ್ಮೇಲೆ.
ಸ್ವಂತ ತಾಯಿ ಮನೇಲಿ ಇದ್ದು.
ಓಕೆ ಓಕೆ,
ಇಲ್ಲಿ ಬಿಟ್ಬಿಟ್ರಲ್ಲ ಹೈಸ್ಕೂಲ್ ಓದಕ್ಕೆ, ಅವಾಗ ಅಲ್ಲಿ
ಅವಾಗ ಇದು ನಡೀತಿತ್ತು.
ಸ್ವಂತ ತಂದೆ ತಾಯಿ ಆ ಗುರುಗಳು ಫಾಲೋ ಮಾಡ್ಕೊಂಡು ಯಾವಾಗ್ಲೂ ರಾಮನಾಮ ಜಪ ಮಾಡ್ತಾ ಇದ್ರು ನಮ್ಮ ತಾಯಿ.
ಓಕೆ, ಸೊ ಅಲ್ಲಿಂದ ಚಿಕ್ಕ ವಯಸ್ಸಿಂದಾನೇ ನಿಮ್ಗೆ ಇದರಲ್ಲಿ ಒಲವು ಬಂತು, ಒಲವು ಜೊತೆಯಲ್ಲಿ ನಾನ್ ಮಾಡಬೇಕು ಅನ್ನೋದು ಬಂತು. ಅಂಡ್ ಈ ತರ ನೀವು ಒಂದು ಆಟದ ಮುಖಾಂತರ ನೋಡ್ತಿದ್ರಲ್ಲ, ಮೈಗೊಂದು ಪಗಡೆ ಆಡೋದ್ರಲ್ಲಿ ಪಂಚಭೂತಗಳೇನು ಎಲ್ಲ ಹೇಳ್ಕೊಡುವಾಗ ನಿಮ್ಗೆ ಏನಾದ್ರೂ ನೆನಪಿದ್ಯಾ ಅಮ್ಮ ಆ ವಯಸ್ಸಲ್ಲಿ? ಅಂದ್ರೆ ನೀವೊಂದು 13-14 ವರ್ಷ ನಿಮ್ಗಾಗ
ಅಷ್ಟೇ,
13 ವರ್ಷ. ಏನಾದ್ರೂ ಒಂದ್ ಮರೆಯಲಾಗದಂತ ಘಟನೆ ಏನಾದ್ರೂ ನೆನಪಿದ್ಯಾ?
ಅದು ಆಟ ತೋರಿಸ್ತಾ ಇರೋದು ನೆನಪಿದೆ ಅಷ್ಟೇ, ಅದು ಅದ್ರ ತಾತ್ಪರ್ಯ ಏನ್ ಜ್ಞಾಪಕ ಇಲ್ಲ.
ಓಕೆ, ಬಟ್ ಆಟ ತೋರಿಸಿರೋದು ಜ್ಞಾಪಕ ಇದೆ ನಿಮ್ಗೆ. ಈಗ ಅಕಸ್ಮಾತ್ ಅಮ್ಮ ಇವಾಗ ನಿಮಗ್ ಗೊತ್ತಿದೆ, ಇವಾಗ ಇವತ್ತಿನ ಒಂದು ದಿನಗಳನ್ನ ತಗೊಂಡಾಗ ಆಟ ಅಂದ್ರೆ ಮೊಬೈಲ್ ಅಲ್ಲಿ ಅದ್ರಲ್ಲಿ ಇದ್ರಲ್ಲಿ ಆಡಿಸ್ತಾ ಇರ್ತಾರೆ, ಪ್ಲಸ್ ಎಲ್ಲೋ ನಮ್ ಸಂಸ್ಕೃತಿ ಆಧ್ಯಾತ್ಮ ಅಂತೂ ಎಲ್ಲೋ ಅಡಗೋಗಿದೆಯೇನೋ ಅಂತ ನನ್ ಮನ್ಸಿಗೆ ಅನ್ಸತ್ತಮ್ಮ. ಸೊ ಈ ರೀತಿಯಾದಂತಹ ಆಟಗಳನ್ನ ವಾಪಸ್ ತಂದಾಗ ನಮ್ ಮಕ್ಕಳಿಗೂ ಅದ್ರಲ್ಲಿ ಒಲವು ಬರ್ಬೋದು ಅನ್ಸತ್ತಾ ನಿಮ್ಗೆ?
ಬರುತ್ತೆ, ಬರದೇ ಏನ್ ಸಂಶಯನೇ ಇಲ್ಲ,
ಬರದೇ ಇರೋದಕ್ಕೆ ಸಂಶಯನೇ ಇಲ್ಲ. ಅಮ್ಮ ಇವಾಗ ಮಕ್ಕಳಲ್ಲಿ, ಈಗ ನಿಮ್ಗೆ ನೀವು ಸಣ್ಣ ವಯಸ್ಸಲ್ಲೇ ನಿಮಗೆ ಆಧ್ಯಾತ್ಮಿಕತೆ ಬಗ್ಗೆ ಒಲವು ಬಂತು, ಮನೆಯಲ್ಲಿ ಆ ವಾತಾವರಣ ಇದ್ದಿದ್ರಿಂದ.
ಲಲಿತಾ ಸಹಸ್ರ ನಾಮ ಶುಕ್ರವಾರ ಶುಕ್ರವಾರ ಮಾಡ್ಲೇಬೇಕು ನಾವು. ಅರ್ಚನೆ ಮಾಡಿ ಪೂಜೆ ಮಾಡ್ತಾ ಇದ್ವಿ, ನಾನು ನಮ್ಮ ಅಕ್ಕಂದ್ರು ನಮ್ಮ ಅಣ್ಣ ಎಲ್ಲ ಕೂತ್ಕೊಂಡು. ಆಮೇಲೆ ರಾಮಕೃಷ್ಣಾಶ್ರಮಕ್ಕೆ ಹೋಗ್ತಾ ಇದ್ವಿ ಭಾನುವಾರ ಶನಿವಾರ. ಆಮೇಲೆ ಚಿನ್ಮಯ ಅದು ಲೆಕ್ಚರ್ಸ್ ಆಗ್ತಾ ಇತ್ತು ನ್ಯಾಷನಲ್ ಕಾಲೇಜ್ನಲ್ಲಿ, ವಿಶೇಷಪುರದಲ್ಲಿ ಮನೆ ಹತ್ರ ಅಲ್ಲ. ನಾನು ನಮ್ಮ ಅಕ್ಕ ತುಂಬ ಹೋಗ್ತಾ ಇದ್ವಿ ಚಿನ್ಮಯ ಲೆಕ್ಚರ್ಗೆ. ಅವರು ಬೆಳಿಗ್ಗೆ ಹೊತ್ತು ಕ್ಲಾಸಸ್ ಮಾಡ್ತಾ ಇದ್ರು, ಉಪನಿಷತ್ ಕ್ಲಾಸು. ಸಾಯಂಕಾಲ ಗೀತಾ ಜ್ಞಾನ ಯಜ್ಞ ಚಾಮರಾಜಪೇಟೆನಲ್ಲಿ, ಅದು ಫೋರ್ತ್ ಹೈಸ್ಕೂಲ್ನಲ್ಲಿ ದೊಡ್ಡ ಶಾಮಿಯಾನ ಹಾಕಿ ಅಲ್ಲಿ ಗೀತಾ ಜ್ಞಾನ ಯಜ್ಞ ಮಾಡ್ತಾ ಇದ್ರು, ಅಲ್ಲಿ ಹೋಗ್ತಾ ಇದ್ವಿ. ಹೀಗಾಗಿ ಅದು ಬಿಟ್ಟೇ ಇಲ್ಲ ಕನೆಕ್ಷನ್ನು ಕೇಳೋದು, ವೇದಾಂತ ಕೇಳ್ಕೊಂಡೇ ಬಂದ್ವಿ.
ಎಷ್ಟು ಆಮೇಲೆ ಆಶ್ಚರ್ಯ ಆಗತ್ತಮ್ಮ ಇವತ್ತು. ಆಗ ನನಗೂ ಬಹಳ ಸಣ್ಣ ವಯಸ್ಸಿಗೆ ಬಂತು ಈ ಒಂದು ಜ್ಞಾನ ತಿಳ್ಕೊಬೇಕು ಅನ್ನೋ ಆಸೆ, ಬಂದರೂ ಅವಕಾಶಗಳು ಬಂದಿರಲಿಲ್ಲ. ಆದರೆ ಒಂದು ನನಗೆ ಬಂದಿದ್ದು ನಮ್ಮ ಮಾವನವರೇ ನನ್ನ ಗುರುಗಳಮ್ಮ, ನನ್ನ ಪ್ರಥಮ ಗುರುಗಳೇ ನನ್ನ ಮಾವನವ್ರು. ನನಗೆ ನನಗೆ ಅವಾಗ 19-20 ವರ್ಷ, ಯೋಚನೆ ಮಾಡ್ಕೊಳ್ಳಿ. ಬಟ್ ಇವಾಗ ನನಗನ್ನಿಸ್ತಿದೆ ನಿಮಗೆ ಚಿಕ್ಕ ವಯಸ್ಸಲ್ಲೇ ಅಂದರೆ ಇದಕ್ಕೊಂದು ಸಂಸ್ಕಾರ ಇರಬೇಕಲ್ವಮ್ಮ?
ಹೌದು, ಅಷ್ಟು ಜನದಲ್ಲಿ 2-3 ಜನಕ್ಕೆ ಸಂಸ್ಕಾರ ಬಂದಿದ್ದು. ನಮ್ಮ ಅಕ್ಕ ನಾನು ತುಂಬ ಇಂಟಿಮೇಟ್, ಗಿರಿಜಾ ಅಂತ ನಮ್ಮ ಅಕ್ಕ, ನಾವಿಬ್ರು ತುಂಬಾ ವೇದಾಂತ ಓದೋದು, ನಾವಿಬ್ರೇ ಚಿನ್ಮಯ ಕ್ಲಾಸ್ಗೆ ಹೋಗೋದು, ಸಾಯಂಕಾಲ ಲೆಕ್ಚರ್ಸ್ಗೆ ಹೋಗೋದು, ಇನ್ನ ರಾತ್ರಿ ಹೊತ್ತು ಮೆಡಿಟೇಷನ್ ಮಾಡೋದು, 12 ಗಂಟೆಯಲ್ಲಿ ಕುತ್ಕೊಂಡು ಆತ್ಮಜ್ಞಾನ ಆಗ್ಬೇಕು ನಮ್ಗೆ
ಅಂದ್ಕೊಂಡು
ಮೆಡಿಟೇಷನ್ ಮಾಡೋದು. ರಾತ್ರಿ 12 ಗಂಟೆಯಲ್ಲಿ ಇಬ್ರು ಪದ್ಮಾಸನದಲ್ಲಿ ಕುತ್ಕೊಂಡು ಮೆಡಿಟೇಷನ್ ಮಾಡ್ತಾ ಇದ್ವಿ. ಅಷ್ಟು ನಮ್ಮ ಅಕ್ಕನೂ ನಾನು ಜೊತೆಯಲ್ಲಿ ಕಲಿತಾ ಇದ್ವಿ.
ಅಮ್ಮ ಇವಾಗ ಮತ್ತೆ ಇವಾಗ ಇದು ಒಂದು ಒಂದು ಬಾಲ್ಯದಲ್ಲಿ ನಡೆದ ನಂತರ ನೆಕ್ಸ್ಟ್ ಮದುವೆ ಮಾಡ್ತಾರೆ.
ಕಾಲೇಜಿಗೆ ಬಂದೆ, ಅಷ್ಟೊತ್ತಿಗೆ ಸಾಕಿದ ತಂದೆ ತಾಯಿ ಬಂದ್ಬಿಟ್ರು ಇಲ್ಲಿಗೇನೆ, ನಾನು ಇಲ್ಲೇ ಇದ್ದೀನಿ ಅಂತ ಬಂದು ಇಲ್ಲೇ ಅಜ್ಜಿ ಮನೇಲಿ ಇದ್ದು ಅಲ್ಲೇ ಮದ್ವೆ ಮಾಡಿದ್ರು. 20 ವರ್ಷಕ್ಕೆಲ್ಲ ಮದ್ವೆ ಮಾಡ್ಬಿಟ್ರು. ಆಮೇಲೆ 2 ವರ್ಷ ಕಾಲೇಜ್ಗೆ ಹೋಗಿ ಬಿ ಎ ಮಾಡಿದೆ.
ಆಗಿನ ಕಾಲದಲ್ಲೇನೆ ಕಾಲೇಜಿಗೆ ಹೋಗಿ ಬಿ ಎ ಮಾಡಿ
ಕಾಲೇಜ್ಗೆ ಹೋಗ್ತಾ ಇದ್ವಿ, ಡಾನ್ಸು ಮಾಡ್ತಾ ಇದ್ವಿ. ಇಂಡಿಯನ್ ಡಾನ್ಸು ಬೆಸ್ಟ್ ನಮ್ದು ಮೌಂಟ್ ಕಾರ್ಮಲ್ ಕಾಲೇಜ್ನಲ್ಲಿ. ನಾನು ನನ್ನ ತಂಗಿ
ಮೌಂಟ್ ಕಾರ್ಮಲ್ ಅಲ್ಲ ಓದಿದ್ದು.
ಬೆಸ್ಟ್ ಇಂಡಿಯನ್ ಡಾನ್ಸ್ ನಮ್ದು ಕಾಲೇಜ್ನಲ್ಲಿ. ಆಮೇಲೆ ಮದ್ವೆ ಆದ್ಮೇಲೆ ಅದೆಲ್ಲ ನಿಂತೋಯ್ತು. ಅಂದ್ರೆ ಅಲ್ಲಿ ಹೋದ್ರೆ ಕೇಶವದಾಸರ ಹರಿಕತೆಗೆ ನಮ್ಮ ಅತ್ತೆ ತುಂಬಾ ಹೋಗ್ತಾ ಇದ್ರು, ಅರಸೋಜಿರಾವ್ ಮಿಸಸ್, ಅದಕ್ಕೆ ಅವ್ರ ಜೊತೆಲಿ ಹೋಗ್ತಾ ಇದ್ದೆ. ಭಾಗವತ, ರಾಮಾಯಣ, ಇನ್ನ ಗೀತಾ ಜ್ಞಾನ ಯಜ್ಞ ಇಂಥದ್ದೆಲ್ಲ
ಅಲ್ಲೂ ನಡೀತಿತ್ತು.
ಅಲ್ಲೂ ಸಾಯಂಕಾಲದ ಹೊತ್ತು ಹೋಗ್ತಾ ಇತ್ತು, ನಡೀತಾ ಇತ್ತು. ಹಾಗಾಗಿ ನನಗೆ ಬಿಟ್ಟೇ ಇಲ್ಲ ಅಧ್ಯಾತ್ಮ.
ಮತ್ತೆ ಇದು ಹೇಳುವಾಗ ನಂಗೆ ಅನ್ಸುತ್ತೆ ತುಂಬಾ ಅದೃಷ್ಟ ಮಾಡಿದ್ರಿ ನೀವು. ಯಾಕಂದ್ರೆ ಹುಟ್ಟಿದ ಮನೆಯಲ್ಲೂ ಇತ್ತು, ಮದ್ವೆ ಮಾಡ್ಕೊಂಡಿದ್ ಮನೆಯಲ್ಲೂ ಬಂದಿದೆ ನಿಮ್ಗೆ. ಯಾಕಂದ್ರೆ ಆತ್ಮಜ್ಞಾನ ಅನ್ನೋದು ಎಲ್ಲೋ ಮೂರ್ತಿ ಪೂಜೆ ಮಾಡ್ತೀವಿ ಎಲ್ಲ ಮಾಡ್ತಿರ್ತೀವಿ, ಆದ್ರೆ ಆತ್ಮಜ್ಞಾನದ ಬಗ್ಗೆ ತಿಳ್ಕೊಳ್ಳೋದು ಎಲ್ಲೋ ತುಂಬಾ ನೋಟಿಕೋ ಮರಿ ಕೋಟಿಕೋ ಅಂತ ತೆಲುಗಿನಲ್ಲಿ ಹೇಳ್ತಿರ್ತಾರೆ. ಸೊ ಹಾಗಿರುವಾಗ ನಿಮ್ಗೆ ಇಲ್ಲೂ ಸಹ ಅದರದ್ದು ಅಡ್ವಾಂಟೇಜ್.
ಕೇಶವದಾಸ ಹರಿಕಥೆಯಲ್ಲಿ ಭಕ್ತಿ ಜಾಸ್ತಿ ಅಲ್ವಾ, ಹರಿಕತೆ ಅದು
ಖಂಡಿತ.
ಭಕ್ತಿ ಭಾವದಲ್ಲಿ ತನ್ಮಯತೆಯಿಂದ ಅವರು ಹಾಡೋರು, ಹಾಗಾಗಿ ನನಗೂ ಅದು ಭಕ್ತಿ ಅನ್ನೋದು ಬೆಳೀತು
ಬೆಳೀತಾ ಬಂತು.
ಆಮೇಲೆ ವೇದಾಂತ ಲೈನು, ಉಪನಿಷತ್ತುಗಳು ಓದ್ಬೇಕು, ಏನಿದೆಯೋ ನೋಡ್ಬೇಕು ಅಂತ. ಅದು ಉಪನಿಷತ್ತುಗಳು ಸ್ವಲ್ಪ ಪಾಠಕ್ರಮದಲ್ಲಿ ಕಲಿತ್ವಿ, ನಾನು ನಮ್ಮ ಚಿಕ್ಕಮ್ಮ ನಮ್ಮ ಅಕ್ಕನ ಮಗಳು ಸ್ವಲ್ಪ ಪಾಠಕ್ರಮದಲ್ಲಿ ಕಲಿತು. ಸುಮಾರು ವರ್ಷ, ಒಂದು 7-8 ವರ್ಷ ಭಗವದ್ಗೀತೆನೆ, ಶಂಕರ ಭಾಷ 2 ವರ್ಷ ಕಲಿತ್ವಿ, ವಾರಕ್ಕೆ 3 ದಿನ ಕ್ಲಾಸು. ಆಮೇಲೆ ಉಪನಿಷತ್ತುಗಳು, ಕೆಲವು ಉಪನಿಷತ್ತುಗಳು ಕಲಿತ್ವಿ. ಮಕ್ಕಳೆಲ್ಲ ಇದ್ರು, ದೊಡ್ಡವರಾದ್ರು. ಆಮೇಲೆ ನಮ್ಮ ಅಕ್ಕ, ಯಾಕೆ ಸುಮ್ಮನೆ ಇದೆಯಾ ಮನೇಲಿ ಕ್ಲಾಸ್ ಮಾಡು, ಲಲಿತಾ ಸಹಸ್ರ ನಾಮ ಶುರು ಮಾಡೋಣ ಅಂತ ನಮ್ಮ ಅಕ್ಕ ಸ್ಟಾರ್ಟ್ ಮಾಡಿಸಿದ್ರು. ನಮ್ಮ ಯಜಮಾನ್ರು ಇರೋವಾಗಲೇ ಸ್ಟಾರ್ಟ್ ಮಾಡಿ ನಡೀತಾ ಇತ್ತು. ಆಮೇಲೆ ನಮ್ಮ ಯಜಮಾನ್ರು ಹೋದ್ಮೇಲೆ ಆ ಮನೆನೂ ನಾವು ಡಿಸ್ಪೋಸ್ ಮಾಡಿದ್ವಿ, ಸ್ವಂತ ಮನೆ ನಮ್ಮ ಚಿಕ್ಕಮ್ಮನ ಮನೆಯಲ್ಲಿ ಶುರು ಮಾಡಿದ್ವಿ. ಅಲ್ಲಿ ಇದ್ರ ಮಧ್ಯೆ ಸಾಂಸ್ಕೃತ್ ಎಂ ಎ ಮಾಡಿದೆ.
ಸಾಂಸ್ಕೃತ್ ಎಂ ಎ ಮಾಡಿದ್ರಿ, ಬಿ ಎನ್ ಎಂ ಹೈಸ್ಕೂಲ್ ಅಲ್ಲಿ ಅಧ್ಯಾಪಕರ ಕೆಲಸ ಮಾಡಿದ್ದೀರಾ?
ಒಂದು 10 ವರ್ಷ ಅಲ್ಲಿ
ಕೆಲಸ ಮಾಡಿದ.
ಇವಾಗ ನಾನು ಸಾಂಸ್ಕೃತ್ ಎಂ ಎ ಯಾತಿಕ್ ಮಾಡಿದೆ ಅಂದ್ರೆ ಅಧ್ಯಾತ್ಮ ಏನಿದೆಯೋ ಅದ್ರಲ್ಲಿ ನೋಡೋಣ ಅಂತ, ಅದಕ್ಕೋಸ್ಕರ ಕ್ಯೂರಿಯಾಸಿಟಿಗೆ ಮಾಡಿದೆ.
ಅಧ್ಯಾತ್ಮ ಅಂದಾಗ ಎಷ್ಟು ಇವಾಗ ಸ್ಪಿರಿಚುವಾಲಿಟಿ ಅನ್ನೋದು ಎಷ್ಟು ಮುಖ್ಯ ಅಮ್ಮ ನಮ್ಮ ಲೈಫಲ್ಲಿ?
ತುಂಬಾ ಮುಖ್ಯ, ಯಾಕಂದ್ರೆ ಬೇಸ್ ಅದೇ ಬೇಕು ಜೀವನಕ್ಕೆ, ಇಲ್ಲದೆ ಇದ್ರೆ ಜೀವನ ಸರಿಯಾಗಿರೋದಿಲ್ಲ.
ಸ್ವಲ್ಪ ಎಲಾಬ್ರೇಟ್ ಆಗಿ ಸ್ವಲ್ಪ ಹೇಳ್ತೀರಮ್ಮ, ಅದ್ ಸ್ಪಿರಿಚುವಾಲಿಟಿ ಯಾಕೆ ಬೇಕು ಒಬ್ಬ ಮನುಷ್ಯನ ಜೀವನಕ್ಕೆ ಜೀವನಕ್ಕೆ ಅಂತ.
ಇವಾಗ ನೋಡಿ ನನ್ನ ಬುಕ್ನಲ್ಲೇ ನಾನು ಮೆನ್ಷನ್ ಮಾಡಿದ್ದೀನಿ, ವೇದಗಳು ಹೇಗೆ ಬೆಳೀತು, ಆಮೇಲೆ ಕರ್ಮಕಾಂಡ, ಆಮೇಲೆ ಜ್ಞಾನಕಾಂಡ, ಏನು ಇದರಿಂದ ಪ್ರಯೋಜನ ಅಂದರೆ ಇದೆಲ್ಲ ತಿಳ್ಕೊಳ್ಳೋದ್ರಿಂದ ನಾನು ಅನ್ನೋದು ಈ ದೇಹ ಮನಸ್ಸು ಬುದ್ಧಿ ನಾನು ಅಂತ ತಿಳ್ಕೊಂಡಿದ್ದೀವಿ ಅಲ್ವಾ. ಅದು ತಿಳ್ಕೊಂಡು ಈ ಪ್ರಪಂಚದಲ್ಲಿ ಆಸೆಗೋಸ್ಕರ ಏನೇನೋ ಕೆಲಸಗಳು ಮಾಡ್ತೀವಿ. ಒಳ್ಳೆಯವರಾಗಿದ್ದರೆ ನ್ಯಾಯ ರೀತಿಯಿಂದ ಸಂಪಾದನೆ ಮಾಡ್ತೀವಿ, ಇಲ್ಲದೇ ಇದ್ದರೆ ಅದರಲ್ಲೂ ರಜೋಗುಣ ಸತ್ವಗುಣ ತಮೋಗುಣ ಮೂರಿರುತ್ತೆ. ತಮೋಗುಣ ಇರೋರು ಸ್ವಲ್ಪ ಹಾಗಾಗೆ ಮಾಡ್ತಾರೆ, ರಜೋಗುಣ ಇರೋರು ಎರಡು ರೀತಿಯಾಗೂ ಇರ್ತಾರೆ, ಸತ್ವಗುಣದಲ್ಲಿ ಧರ್ಮಬದ್ಧವಾಗಿ ನಡೀತಾರೆ ಅಲ್ವಾ. ಹೀಗಿರುವಾಗ ವೇದಗಳು ಯಾಕೆ ಓದಬೇಕು ಅಂದರೆ ಅದರಲ್ಲಿ ಯಾವ್ದು ಮಾಡ್ಬೋದು ಯಾವ್ದು ಮಾಡಲ್ಲ ಮಾಡಬಾರ್ದು ಅನ್ನೋದು
ಅರ್ಥ ಆಗ್ತಾ ಹೋಗುತ್ತೆ.
ಒಂದು ಸಿಸ್ಟಮ್ಯಾಟಿಕ್ ಆಗಿ ಕೊಟ್ಟಿದ್ದಾರೆ. ಆ ಸಿಸ್ಟಮ್ಯಾಟಿಕ್ ಆಗಿರೋದ್ರಿಂದ ಪ್ರತಿಯೊಬ್ಬರೂ ಇದನ್ನ ತಿಳ್ಕೋಬೇಕಾಗಿರೋದೆ ಜೀವನದಲ್ಲಿ.
ಪ್ರತಿಯೊಬ್ಬರು ಹೌದು, ಮನುಷ್ಯರಾಗಿ ನಾವು ಹುಟ್ಟಿದೀವಿ
ಅಂತಂದ್ಮೇಲೆ ಪ್ರತಿಯೊಬ್ಬರೂ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದು ಗೊತ್ತಾಗುತ್ತೆ ಜೀವನದಲ್ಲಿ.
ಹೌದು,
ಅದು ಮುಖ್ಯ ಅಲ್ವಾ. ಗೊತ್ತಿಲ್ಲದೆ ಇರೋದು ಎಷ್ಟೋ ತಪ್ಪದಾರಿಗೆ ಹೋಗುವ ಅವಕಾಶ ಇರುತ್ತೆ. ಆದ್ರಿಂದ ಈ ಸರಿ ದಾರಿಯಲ್ಲಿ ಹೋಗೋದಿಕ್ಕೆ ದಾರಿ ತೋರಿಸುತ್ತೆ,
ದಾರಿ ತೋರಿಸುತ್ತೆ.
ಆದ್ರಿಂದ ಅದಕ್ಕೆ ಅಧ್ಯಾತ್ಮ ಅನ್ನೋದು ಜೀವನಕ್ಕೆ ಒಂದು ಬೇಸು.
ನಮ್ಮ ಉಸಿರಾಟ ಹೆಂಗಿದೆಯೋ
ಹೇಗಿದೆಯೋ ಹಾಗೆ ಅದನ್ನು ಪ್ರತಿಯೊಬ್ಬ ಮನುಷ್ಯನು ತಿಳ್ಕೊಂಡೇ ಜೀವನ ಮಾಡಬೇಕು. ಯಾಕಂದ್ರೆ ಅದಕ್ಕೆ ಗುರುಕುಲಗಳು ಇದ್ದಿದ್ದು ಮುಂಚೆ. ಗುರುಕುಲದಲ್ಲಿ ಚಿಕ್ಕ ವಯಸ್ಸಿನಲ್ಲೇ ಹೇಳ್ಕೊಟ್ಬಿಡ್ತಾ ಇದ್ರು ಜೀವನ ಅಂದ್ರೆ ಏನು, ಹೇಗ್ ಬಾಳ್ಬೇಕು, ಪ್ರಪಂಚದಲ್ಲಿ ಹೇಗ್ ಸಂಸಾರ ಮಾಡ್ಬೇಕು, ಧರ್ಮ ಅಧರ್ಮ ಏನು ಎಲ್ಲ ವಿಷಯ ಹೇಳ್ಕೊಟ್ಬಿಡ್ತಾ ಇದ್ರು. ಅದು ಬ್ರಿಟಿಷ್ನವ್ರು ಬಂದ್ಮೇಲೆ ಹೊರಟೋಗ್ಬಿಡ್ತು, ನಮ್ಮಲ್ಲಿ ಗುರುಕುಲಾನೇ ತೆಗೆದ್ಬಿಟ್ರು.
ನಿಜಾಮ ಅವರ ಒಂದು ವೆಸ್ಟರ್ನ್ ಎಜುಕೇಶನ್
ಅದೂ ಅವ್ರದ್ದು ಹಾಕ್ಬಿಟ್ಟು ನಮ್ಮ ಸನಾತನ ಧರ್ಮ ಎಲ್ಲ ಏನು ನೆಲ್ಸಮ ಮಾಡ್ಬಿಟ್ರು, ಎಲ್ಲ ಅವರ ಸಂಸ್ಕೃತಿ ತಂದ್ಬಿಟ್ರು. ಬಟ್ಟೆ ಏನು ಡ್ರೆಸ್ಗಳಲ್ಲಿಂದ ಹಿಡಿದು ಊಟದಿಂದ ಹಿಡಿದು ಓದೋದ್ರಿಂದ ಹಿಡಿದು ಸಂಪಾದನೆ ಮಾಡೋದ್ರಿಂದ ಹಿಡಿದು ಎಲ್ಲ ಅವ್ರ ಸಂಸ್ಕೃತಿ ತಂದ್ಬಿಟ್ರು. ದುಡ್ಡೇ ಮುಖ್ಯ ಜೀವನದಲ್ಲಿ ಅನ್ನೋದು ಬಂದ್ಬಿಡ್ತು ಜನರಿಗೆ. ಅದಕ್ಕೆ ಈಗಿನ ಕಾಲದಲ್ಲಿ ನೋಡಿ ಎಲ್ಲ ಫಾರಿನ್ ಹೋಗಿ ಹೋಗಿ ದುಡ್ಡು ಸಂಪಾದನೆ ಮಾಡ್ಬೇಕು.
ನಿಜ ಅಮ್ಮ, ನಿಜ.
ಎಲ್ಲಿ ಸಂಪಾದನೆ ಮಾಡೋದೇ ಜೀವನದ ಉದ್ದೇಶ ಅಂತ ಅವ್ರು ತಂದ್ಬಿಟ್ರು ನಮ್ಮ ಸಂಸ್ಕೃತಿಯಲ್ಲಿ.
ಅಂದ್ರೆ ದುಡ್ಡೇ ದೊಡ್ಡಪ್ಪ ಆಗೋಯ್ತು, ಎಲ್ಲದಕ್ಕಿಂತ ಮುಖ್ಯ ಅದಾಗೋಯ್ತು. ಎಲ್ಲೋ ನಮ್ಮ ಹಾಮ
ಇಲ್ಲಿ ನಮ್ಮ ಸನಾತನ ಧರ್ಮ ಹೊರಟೋಯ್ತು, ಎಲ್ಲ ಸರ್ವನಾಶ ಮಾಡಿಬಿಟ್ರು. ಎಲ್ಲೋ ಒಬ್ಬೊಬ್ರು ಉಳ್ಕೊಂಡವರು ಅದನ್ನ ಬಿಡದೆ ತಂದಿರೋದ್ರಿಂದ ಈಗ ನಾವು ಸ್ವಲ್ಪ ನೋಡ್ತಾ ಇದೀವಿ. ತಿಳ್ಕೊಳಕಾಯ್ತು
ನಿಜ ಅಮ್ಮ, ತಿಳ್ಕೊಳಕಾಯ್ತು. ತಿಳ್ಕೊಳ್ಳೋದಲ್ದಿರ ನೀವು ಬಹಳಷ್ಟು ಸತ್ಸಂಗಗಳನ್ನು ಮಾಡಿ ನೀವು ತಿಳ್ಕೊಂಡಿರೋದನ್ನ ನಾಲ್ಕು ಜನಕ್ಕೆ ಹಂಚಿ ನೀವು ಉದ್ಧರೇ ಆತ್ಮಾನಾತ್ಮ ಅಂದ್ರೆ ನಮ್ ನಮ್ಮನ್ನ ನಾವು ಉದ್ಧಾರ ಮಾಡ್ಕೋಬೇಕು, ನಮ್ಮನ್ನ ನಾವು ಅರ್ಥ ಮಾಡ್ಕೋಬೇಕು. ನಾನೀ ದೇಹನ, ನಾನೀ ಮನಸ್ಸ, ಅಥವಾ ಈ ದೇಹ ಮನಸ್ಸಿಗೆ ಏನೋ ಒಂದು ಶಕ್ತಿ ಕೊಟ್ಟಿದೆಯಲ್ಲ, ಅದೇನು
ಯಾವುದು
ಯಾವುದು ಅದು ಯಾವ ರೀತಿಯಾಗಿ ಅನುಭವಕ್ಕೆ ತಗೊಳ್ಳೋದು ಇದ್ರ ಬಗ್ಗೆ ಎಲ್ಲಾನು. ಅಂದ್ರೆ ಚಿಕ್ಕ ವಯಸ್ಸಲ್ಲೇ ಒಂದು ಮಗುವಿನಲ್ಲಿ ಒಂದು ವಯಸ್ಸಿಗೆ ಬಂದಾಗ, ಒಂದು ಸಣ್ಣ ವಯಸ್ಸಲ್ಲಿ ಒಂದು 10 ವರ್ಷಕ್ಕೆ ಬಂದಾಗ ಅದಕ್ಕೆ ಹೇಳ್ಕೊಡ್ತಾ ಹೋದಾಗ ಆ ಮಗು ನೀವು ಹೇಳ್ದಾಗೆ ಸರಿಯಾದ ಒಂದು ರೀತಿಯಲ್ಲಿ ಬೆಳ್ಕೊಂಡು ಬಂದು ಅದು ಒಂದು ದೇಶಕ್ಕೆ ಒಂದು ಕೊಡುಗೆಯನ್ನ ಕೊಡುತ್ತೆ. ಅಂದ್ರೆ ಇಟ್ ವಿಲ್ ಬಿಕಮ್ ಅ ವೆರಿ ನೈಸ್ ಹ್ಯೂಮನ್
ಸಿಟಿಜನ್.
ನಿಜಾಮ ಹ್ಯೂಮನ್ ಬೀಯಿಂಗ್ ಅನ್ನೋದ್ರಲ್ಲಿ ಆ ಒಂದು ಎಲ್ಲೋ ಮರ್ತು ಬಿಟ್ಟಿದೀವಿ. ನೀವ್ ಹೇಳ್ದಂಗ ಒಂದು ರ್ಯಾಟ್ ರೇಸ್ ಓಡ್ತಿದೀವಿ, ದುಡ್ಡಿನ ಹಿಂದೆ ಓಡ್ತಾ ಇದೀವಿ. ಇದು ಸತ್ಯನ, ಅದು ಸತ್ಯನ, ಇದು ಯಾವುದು ಸತ್ಯ ಅಲ್ಲ, ಫಸ್ಟ್ ನಿನ್ನ ನೀನ್ ಅರ್ಥ ಮಾಡ್ಕೋ ಅಂತ. ಅಲ್ಲಮ್ಮ, ಇಷ್ಟು ವರ್ಷಗಳ ಕಾಲ ನೀವ್ ಇದನ್ ನಡ್ಸ್ಕೊಳ್ತಾ ಬಂದಿದ್ದೀರ.
ನಾನು ಎಷ್ಟು ಈ ಬೆಂಗಳೂರಿನಲ್ಲಿ ಎಷ್ಟೋ ಸ್ಪಿರಿಚುವಲ್ ಲೈನ್ ಅಲ್ಲಿ ಇದಾರಲ್ಲ, ಎಷ್ಟೋ ಆಶ್ರಮಗಳಿಗೆ ಹೋಗಿದ್ದೀನಿ, ಎಷ್ಟೋ ಗುರುಗಳಿಗೆ ನೋಡಿದ್ದೀನಿ. ಕೊನೆಗೆ ನನಗೆ ಅಲ್ಟಿಮೇಟ್ ಆಗಿ ಸಿಕ್ಕಲಿಲ್ಲ. ಕೊನೆಗೆ ಏನಪ್ಪ ಸಿಕ್ಕಲಿಲ್ವಲ್ಲ, ಅಟ್ಲೀಸ್ಟ್ ಇವಾಗ್ಲಾದ್ರೂ ಸಿಕ್ಲಿ, 80 ಇಯರ್ಸ್ ಆಗೋಯ್ತು, ಇಷ್ಟವರೆಗೂ ಕರೆಕ್ಟ್ ಆತ್ಮಜ್ಞಾನ ಅಂದ್ರೆ ಏನು ಅನ್ನೋದು ಗೊತ್ತಾಗ್ಲಿಲ್ವಲ್ಲ ಇದ್ವರೆಗೂ. ಎಷ್ಟೋ ಆಶ್ರಮಗಳಲ್ಲಿ ಗುರುಗಳಿಂದ ಬೇರೆ ಬೇರೆ ಗುರುಗಳು ಎಷ್ಟೆಷ್ಟೋ ಹೇಳಿದ್ರು, ಒಳ್ಳೇದೇ ಕಲಿತ್ವಿ, ಇನ್ನು ಅಲ್ಟಿಮೇಟ್ ಸಿಕ್ಕಿರ್ಲಿಲ್ಲ. ಅದ್ರಿಂದ ಏನಪ್ಪ ಸಿಕ್ಲಿಲ್ವಲ್ಲ ಅಂದಾಗ ಒಬ್ರು ಸಿಕ್ಕಿದ್ರು, ಸಿಕ್ಕಿ ಇವಾಗ ಸರಿಯಾದ ದಾರಿ ತೋರಿಸಿದ್ರು.
ಅವ ಮನಸ್ಸಲ್ಲೊಂದು ಆಸೆ ಅಂದ್ರೆ ಆ ನಂಬಿಕೆಯಲ್ಲಿ ನಾವು ಹೊರಟಾಗ ಸಿಕ್ಕೇ ಸಿಗ್ತಾರೋ ಒಂದ್ ದಿವಸ ಅಂತ ನಾವು ಹುಡುಕ್ತಾ ಇದ್ರೆ ಒಂದಲ್ಲ ಒಂದ್ ದಿವಸ ಆ ಗುರುಗಳು ನಮ್ಗೆ ಸಿಕ್ಕೇ ಸಿಗ್ತಾರೆ, ನಮ್ಮನ್ನ ಸನ್ಮಾರ್ಗಕ್ಕೆ ಕರ್ಕೊಂಡು ಬಂದೇ ಬರ್ತಾರೆ. ಅಲ್ಲಮ್ಮ 80ನೇ ವರ್ಷದಲ್ಲಿ ಸಿಕ್ಕಿದ್ರು ಅಂತ ಹೇಳ್ತೀರಿ. ಆಕ್ಚುಲಿ ಬಹಳ ಒಂದು ಸಂತೋಷದಾಯಕವಾಗಿದ್ದು ಏನು ಗೊತ್ತಮ್ಮ ನನಗೆ, ನಿಮ್ಮನ್ನು ಮಾತಾಡಿಸ್ತೀನಿ ಅಂತ ಅಂದ್ಕೊಂಡಾಗ ಎಲ್ಲರೂ 40-45 ವರ್ಷಕ್ಕೆ ಆಗ್ತಾ ಇದ್ದಂಗೆ ಹಾಂ ಸಾಕು ನನ್ನ ಲೈಫಲ್ಲಿ ಇಷ್ಟು ಮಾಡಿದ್ದೀನಿ ಸಾಕು ಅಂತೆಲ್ಲ ಅನ್ಕೊ. ಈ 80th ಇಯರಲ್ಲಿ ನೀವು ಡಿಸೈಡ್ ಮಾಡ್ತೀರ ಒಂದು ಪುಸ್ತಕ ಬರೆಯೋಣ ಅಂತ?
ಅದು ತುಂಬ ಓದಿದ್ನಲ್ಲ, ಕೇಳಿದ್ದೆ ಓದಿದ್ದೆ, ಅಟ್ಲೀಸ್ಟ್ ಮಕ್ಕಳಿಗೆ ಯೂಸ್ ಆಗಲಿ, ಲೇ ಮ್ಯಾನ್ಗೆ ಗೊತ್ತಿಲ್ಲ ವೇದ ಅಂದ್ರೆ ಏನು ಅಂತ ಗೊತ್ತಿಲ್ಲದೆ ಇರೋರ್ಗೆ.
ಇದು ಬಿಗಿನಿಂಗ್ ಬುಕ್ ಆಕ್ಚುಲಿ?
ಇಲ್ಲ, ಅದು ಕನ್ನಡ ಬುಕ್ ಫಸ್ಟ್ ಬರ್ದಿದ್ದು.
ಇದು ಫಸ್ಟ್ ಬರ್ದಿದ್ ಈ ಬುಕ್.
ಆಮೇಲೆ
ಇಂಗ್ಲಿಷ್ ಅದ್ರದ್ದು
ಅನುವಾದ ಮಾಡಿಸಿದೆ
ಭಾರತ ಅಂತಂದ್ಬಿಟ್ಟು.
ತುಂಬಾ ಜನ ಇಂಗ್ಲಿಷ್ ಬೇಕು ಅಂದ್ರು, ಅದಕ್ಕೆ ಅದು ಅನುವಾದ ಮಾಡಿಸಿದೆ. ಆಮೇಲೆ ಟೈಮ್ ಇತ್ತಲ್ಲ, ಇದು ಕ್ವೆಶ್ಚನ್ ಆನ್ಸರ್ ಮಾಡಿದೆ, ಮಕ್ಕಳಿಗೆ ಯೂಸ್ ಆಗ್ಲಿ.
ನಿಜ ಅಂದ್ರೆ ಎಲ್ಲೋ ಸಿಕ್ಕಾಪಟ್ಟೆ ಆಸೆ ಇದೆ ಅಲ್ವಾ, ಎಲ್ರು ತಿಳ್ಕೊಳ್ಳಿ.
ನಾವು ತಿಳ್ಕೊಂಡಿರೋ ಜ್ಞಾನ ಇನ್ನೊಬ್ಬರಿಗೆ ಕೊಟ್ರೆ ಅದು ಗುರು ಋಣ ತೀರಿಸ್ದಂಗಾಗತ್ತೆ.
ನಿಜ ಅಮ್ಮ, ಗುರು ಋಣ ತೀರಿಸ್ದಂಗೆ ಆಗತ್ತೆ ಅಂತ ಹೇಳ್ತಾ ಇದ್ದೀರಿ. ಈ ಗುರು ಅನ್ನುವಾಗ ಗುರು ಅಂತಂದ್ರೆ ಒಂದು ಡಿಸ್ಪೆಲ್ಲರ್ ಆಫ್ ಡಾರ್ಕ್ನೆಸ್, ಕತ್ತಲನ್ನು ಓಡಿಸಿ ನಮಗೆ ಜ್ಞಾನದೆಡೆ ಕರ್ಕೊಂಡು ಬರ್ತಾರೆ. ಸೊ ನಿಮ್ಮ ಜೀವನದಲ್ಲಿ ಬೇಕಾದಷ್ಟು ಗುರುಗಳು ಬಂದಿದ್ದಾರೆ ನಿಮಗೂ ಸಹ, ಅಂಡ್ ಕೊನೆಯಲ್ಲಿ 80ನೇ ವಯಸ್ಸಲ್ಲೂ ನಿಮ್ಮನ್ನ ಸನ್ಮಾರ್ಗಕ್ಕೆ ಕರ್ಕೊಂಡು ಬರ್ತಾ ಇದ್ದಾರೆ. ತಗೋ ನಿನಗೆ ಏನು ಬೇಕೋ ಅನುಭವನ ಅಂತಲೂ ಹೇಳ್ತಾ ಇದ್ದಾರೆ. ಒಬ್ಬ ಮನುಷ್ಯನ ಜೀವನದಲ್ಲಿ ಗುರು ಎಷ್ಟು ಮುಖ್ಯ ಆಗ್ತಾರಮ್ಮ?
ತುಂಬ ಮುಖ್ಯ, ಅದಕ್ಕಿಂತ ಮುಖ್ಯ ಯಾವುದೂ ಇಲ್ಲ. ಅಲ್ಟಿಮೇಟ್ ತೋರಿಸ್ತಾರಲ್ಲ ನಾನು ಯಾರು ಅನ್ನೋದು, ಈ ದೇಹ ನಾನು, ಮನಸ್ಸು ನಾನು, ಶರೀರ ನಾನು ಅಂತ ತಿಳ್ಕೊಂಡಿರ್ತೀವಲ್ಲ, ಅದು ನಾನಲ್ಲ. ಈ ದೇಹನೂ ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ, ಶರೀರ ನಾನಲ್ಲ, ಏನು ಅಹಂಕಾರ ನಾನಲ್ಲ, ಇದೆಲ್ಲ ನಾನಲ್ಲ. ನಾನು ಅನ್ನೋದು ಸಚ್ಚಿದಾನಂದ ಸ್ವರೂಪ, ಶಿವಸ್ವರೂಪ ಅಂತ ತಿಳಿಸ್ಕೊಡ್ತಾರಲ್ಲ. ಬರೀ ಗುರು ಇಲ್ಲದೆ ಈ ಜ್ಞಾನ ಬರಕ್ಕೆ
ಸಾಧ್ಯನೇ ಇಲ್ಲ.
ಗುರು ಬೇಕೇ ಬೇಕು
ಜೀವನ, ಖಂಡಿತವಾಗ್ಲೂ ಗುರು ಬೇಕೇ ಬೇಕು. ಗುರು ಒಂದು ಟಾರ್ಚ್ ಬೇರರ್ ತರ, ಅವರೊಂದು ಲಾಟಿನ್ ಹಿಡಿದು ತೋರಿಸ್ತಿರ್ತಾರೆ, ನೋಡಿ ಈ ಹಾದಿಲಿ ಹೋಗ್ತಾ ಇದ್ರೆ ನೀನು ನಿನ್ನನ್ನು ನೀನು ಅರ್ಥ ಮಾಡ್ಕೊಳಕ್ಕೆ ಬಹಳ ಸಹಾಯ ಆಗತ್ತೆ ಅಂತ.
ಅಲ್ಲ, ಅದು ಅವ್ರು ಹೇಳೋದಕ್ಕಿಂತ ಅಗ್ರೇಸ್ ಅನ್ನೋದು ಬಹಳ ಗ್ರೇಸ್ ಅನ್ನೋದು ತುಂಬಾ ಮುಖ್ಯ. ಗ್ರೇಸ್ ಗುರುವಿಂದಾನೇ ಸಿಗೋದು, ಬೇರೆ ಕಡೆ ಎಲ್ಲೂ ಸಿಗೋದಿಲ್ಲ, ಯಾವ ದೇವರಿಂದನೂ ಸಿಗಲ್ಲ. ಅದಕ್ಕೆ ದೇವರಿಗಿಂತ ಗುರು ಶ್ರೇಷ್ಠ ಅಂತ.
ಎಕ್ಸಾಕ್ಟ್ಲಿ, ಇನ್ಫ್ಯಾಕ್ಟ್ ಒಂದು 2 ಲೈನ್ ಹಾಡ್ಬಿಡ್ತೀನಿ, ಕಬೀರದ್ದು ಒಂದು ಹಾಡ್ತೀನಿ, ಅದು ಆಕ್ಚುಲಿ ಹಾಡಿದ್ದೆ ಬಟ್ ಇನ್ನೊಂದ್ಸಲ ಹಾಡ್ತೀನಿ. ಯಾಕಂದ್ರೆ ಗುರು ಗೋವಿಂದ ದೋವೋ ಕಡೆ ಕಾಕೆ ಲಾಗೋಪಾಯ್.
ಕಬೀರ್ ದಲ್ಲ
ನಿಜ. ಬಲಿಹಾರಿ ಗುರು ಆಪನಿ ಜಿನ್ ಗೋವಿಂದ ದಿಯೋ ಬತಾ, ಮಾತ ಪಿತಾ ತುಮ ಮೇರೆ ಮೇರೆ ಪ್ರಭೋ ಮೇರೆ ಗುರು ಜೋ ಹೈ ಔರ್ ಜೋ ಹೈ ನಹೀಂ ಸಬ್ ಕುಛ್ ತುಮ್ ಹೋ ಸದ್ಗುರು. ಅಲ್ವಾ ಅಮ್ಮ?
ಹೌದು,
ಗುರು ಗೋವಿಂದ ಇಬ್ರು ನಿಂತಿದ್ರು, ನನ್ನ ನಮನ ಮೊದಲು ನನ್ನ ಗುರುಗೆ. ಯಾಕಂದ್ರೆ ಗೋವಿಂದ ಯಾರು ಅಂತ ತೋರಿಸ್ಕೊಡೋದು ಆ ಗುರು.
ದೇವ್ರಿಗೆ ನೋಡ್ಬೇಕು ಅಂದ್ರೆ ಗುರುನೇ ತೋರಿಸ್ಬೇಕು, ದೇವ್ರು ತೋರಿಸಲ್ಲ,
ಅವ್ರು ಯಾವತ್ತು ತೋರಿಸಲ್ಲ. ಸೊ ಗುರುಗಳು ಬೇಕೇ ಬೇಕು ನಮ್ಮನ್ನ ನಾವು ಅರ್ಥ ಮಾಡ್ಕೊಳಕ್ಕೆ. ಎಷ್ಟು ಸೊಗಸಾಗಿ ಹೇಳಿದ್ದೀರಮ್ಮ, ಇನ್ನು ಎಷ್ಟೊಂದು ವಿಚಾರಗಳಿದೆ ನಿಮ್ಮನ್ನ ಕೇಳಕ್ಕೆ ಮಾಡಕ್ಕೆ, ಬಟ್ ಅಗೇನ್ ಸಮಯದ ಅಭಾವದಿಂದ ಎಸ್ ದಟ್ ಇಸ್ ಟ್ರೂ. ಒಂದು ಸ್ವಲ್ಪ ಲೈಟ್ ಹಾರ್ಟೆಡ್ ಆಗಿ ಒಂದು 4 ಕ್ವೆಶನ್ ಕೇಳ್ತೀನಮ್ಮ. ಇದುವರೆಗೂ ಗುರು ಯಾಕೆ ಬೇಕು ನಮ್ಮ ಜೀವನದಲ್ಲಿ, ಆಧ್ಯಾತ್ಮಿಕತೆ ಅಂದ್ರೇನು ಅಂತೆಲ್ಲ ಹೇಳ್ತಾ ಇದ್ದೀರಾ. ಇದನ್ನಿಟ್ಟಲ್ಲೇ ಒಂದು ಸ್ವಲ್ಪ ಕೇಳುವಾಗ, ಅಮ್ಮ ನಿಮ್ಮ ಫೇವ್ರೇಟ್ ಬುಕ್ ಯಾವುದಮ್ಮ?
ಫೇವ್ರೇಟ್
ಭಗವದ್ಗೀತೆ. ಅದು ಓಕೆ, ಅದನ್ನ ಹೇಳುವಷ್ಟು ಶಕ್ತಿ. ಅಮೃತ ಸೋಟ್ರು. ಈಗ ಅಕಸ್ಮಾತ್ ನೀವ್ ನೇಮ್ ಮಾಡ್ಬೋದಮ್ಮ, ನಿಮ್ಮ ಆಧ್ಯಾತ್ಮಿಕತೆಯಲ್ಲಿ ನಿಮಗೆ ಸರಿಯಾದ ದಾರಿ ಅಂತ ತೋರಿಸಿರುವ ಗುರು ಯಾರು ಅಂತ ಹೇಳ್ಬೋದಾ ನೀವು? ಅಥವಾ ಹೇಳಿಮ್ಮ, ಹೇಳಿಮ್ಮ.
ನರಸಿಂಹ ಪ್ರಭು ಅಂತ.
ಅವ್ರು ನಿಮಗೆ ದಾರಿ ತೋರಿಸಿದ್ದಾರೆ.
ಅವರು ಲೈಫ್ ಆಫ್ ಏನು ಬುಕ್ ಮೇಲೆ
ಲೈಟ್ ಆಫ್ ದ ಸೆಲ್ಫ್ ಫೌಂಡೇಶನ್,
ಲೈಟ್ ಆಫ್ ದ ಸೆಲ್ಫ್ ಫೌಂಡೇಶನ್ ಅಂತ ಅದರ ಫೌಂಡರು. ಮದುವೆ ಆಗಿದೆ, ಇಬ್ಬರು ಹೆಣ್ಮಕ್ಳಿದ್ದಾರೆ, ಹೆಂಡತಿ ಇದ್ದಾರೆ. ಅವರು ಆನ್ಲೈನ್ನಲ್ಲೇ ಕ್ಲಾಸಸ್ ಮಾಡ್ತಾರೆ. ಕ್ಲಾಸಸ್ ಮಾಡಿ ಎಲ್ಲೋ 3 ತಿಂಗಳು 4 ತಿಂಗಳಿಗೊಂದ್ಸಲ ಸೇರ್ತಾರೆ, ಸೇರ್ತೀವಿ. ಅವಾಗ ಮೆಡಿಟೇಷನ್ ಎಲ್ಲ ಡೀಪಾಗಿ ಮಾಡಿಸ್ತಾರೆ,
ಅಲ್ಲೇ
ಮಾಡಿಸ್ತಾರೆ. ಆಮೇಲೆ ಇವಾಗ ಆನ್ಲೈನಲ್ಲೂ ಮಾಡಿಸ್ತಾ ಇದ್ದಾರೆ. ನಾವು ಜಾಸ್ತಿ ಎಲ್ಲ ಆನ್ಲೈನ್ನಲ್ಲೇ ಕ್ಲಾಸಸ್. ಅವರು ಸುಮಾರು ಒಂದು 24 ರೀತಿಯಾದ ಫೀಲ್ಡ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮ್ಯೂಸಿಕ್ಕು ಎಲ್ಲ ಸೋಷಿಯಲ್ ವರ್ಕೆ. ಆತ್ಮನೋ ಮೋಕ್ಷಾರ್ಥಂ ಜಗದಿತಾಯ ಇದೆ ಅಲ್ವಾ, ಆತ್ಮ ಮೋಕ್ಷಕ್ಕೋಸ್ಕರ ಮಾಡ್ಕೋಬೇಕು. ಇನ್ನ ಜಗತ್ತಿಗೆ ನಾವು ಕಲಿತ ಮೇಲೆ ಜಗತ್ತಿಗೆ ಏನಾದರೂ ಒಂದು ಸಹಾಯ ಉಪಯೋಗ ಮಾಡಬೇಕು. ಆತ್ಮಜ್ಞಾನ ಬಂದ್ಮೇಲೆ ಇನ್ನೇನು ಪಡ್ಕೋಬೇಕಾದಿರೋಲ್ವಲ್ಲ, ಸುಮ್ಮನೆ ಇರೋಕ್ಕೂ ಆಗಲ್ಲ ಅವ್ರಿಗೆ. ಏನ ದೇಶ ಸೇವೆ, ಈ ಪ್ರಪಂಚನೇ ದೇವ್ರ ಸ್ವರೂಪ ಅಂತ ತಿಳ್ಕೊಂಡು ನಾವು ಏನಾದರೂ ಒಂದು ಸೇವೆ ಮಾಡಬೇಕು,
ಸೇವೆ ನಾವು ಮಾಡಲೇಬೇಕು
ಅಲ್ವಾ.
ಖಂಡಿತ ಅಮ್ಮ.
ಅದಕ್ಕೆ ಅವರು 24 ಫೀಲ್ಡ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಯೋಗ, ವೇದಾಂತ, ಲತಾ ಸಹಸ್ರನಾಮ, ವಿಷ್ಣು ಸಹಸ್ರನಾಮ, ಬೇರೆ ಮ್ಯೂಸಿಕ್ಕು, ಈ ಥರ
ಎಲ್ಲ ನಾನಾ ವಿಧದಲ್ಲಿ. ಅಂದರೆ ಪ್ರತಿಯೊಂದು ಫೀಲ್ಡು ಅವ್ರು ಏಮ್ ಮಾಡಿರೋದು ನಿನ್ನ ನೀನು ಅರ್ಥ ಮಾಡ್ಕೊ ಅನ್ನೋದ್ರ ಬಗ್ಗೆನೆ. ಇಲ್ಲಿ ಬರುವಾಗ ಆಧ್ಯಾತ್ಮಿಕತೆ ಬಂದಾಗಮ್ಮ ಮುಂದುವರ್ಸ್ಕೊಂಡು ನಂಬಿಕೆ ಎಷ್ಟು ಮುಖ್ಯ ಆಗತ್ತಮ್ಮ?
100% 150% ಅಂತ ಹೇಳ್ತೀವಿ. ನಂಬಿಕೆ ಬಹಳ ಮುಖ್ಯ, ಇಲ್ಲದೇ ಇದ್ರೆ ಸಿಗೋದಿಲ್ಲ,
ಏನ್ ಮಾಡಿದ್ರು ಸಿಗಕ್ ಸಾಧ್ಯ ಆಗಲ್ಲ,
ಅಲ್ಲಲ್ಲೇ ಬಿಟ್ಟು ಹೊರಟೋಗ್ಬಿಡ್ತಾರೆ. ಈ ಬೀಸೋ ಕಲ್ಲಲ್ಲಿ ಬೀಸೋವಾಗ ಬೇಳೆ ಹಾಕ್ತೀವಿ, ಅಕ್ಕಿನೋ ಬೇಳೆನೋ ಎಲ್ಲ ಇದು ಹಿಟ್ಟಾಗಿ ಬಂದ್ಬಿಡುತ್ತೆ. ಈ ಕಡೆ ಯಾರು ದೇವ್ರಿಗೆ ನಂಬಿರ್ತಾರೋ ಅವ್ರು ಮಾತ್ರ ಮಧ್ಯ ನಿಂತಿರ್ತಾರೆ.
ಬೀಸೋ ಕಲ್ಲಲ್ಲಿ ಮಧ್ಯ ಏನು ಉಳ್ಕೊಂಡಿರುತ್ತೆ
ಹಾಗೆ, ಇಲ್ಲದೆ ಇದ್ರೆ ಜರಡೆ ಹಿಡಿದಾಗೆ. ಈ ಪುರಂದರ ದಾಸರು ಹೇಳ್ತಾರೆ ಇದು ಬೀಸೋ ಕಲ್ಲಿನಲ್ಲಿ ಬೇಕೇ ಬೇಕು ದೇವರು ಅನ್ನೋರು ಆ ಕಲ್ಲನ್ನು ಗಟ್ಟಿಯಾಗಿ ಹಿಡ್ಕೊಂಡು ನಿಂತಿರ್ತಾರೆ ಅಲ್ಲಿ ಅಂತ. ಆ ಕಾಳುಗಳು ಹೇಗೆ ನಿಂತಿರುತ್ತೋ ಹಾಗೆ ಭಕ್ತಿ ಏನು ಬೇಕೇ ಬೇಕು ಅಂತ ಹಂಬಲ ಇರೋರು ಹಾಗೆ ನಿಂತಿರ್ತಾರೆ. ಅವಾಗ ಆ ದೇವ್ರು ಗಟ್ಟಿಯಾಗಿ ಹಿಡ್ಕೊಂಡಾಗ ದೇವ್ರ ಸಿಕ್ಕೇ ಸಿಕ್ಕ ದೇವ್ರ ಹತ್ರನೇ ಅವ್ರು ನಿಂತಿರ್ತಾರೆ.
ನಂಬಿಕೆ ಎಷ್ಟು ಮುಖ್ಯ ಅಂತ ನೀವು ಹೇಳಿದ್ರೆ, ಅಕಸ್ಮಾತ್ ಯಾವುದಾದ್ರೂ ಒಂದು ಶ್ಲೋಕನೋ ಅಥವಾ ಯಾವುದಾದ್ರೂ ಒಂದು ಸೆಂಟೆನ್ಸು ನಾವು ಯಾವಾಗಲೂ ನೆನಪಲ್ಲಿ ಇಟ್ಕೊಬೇಕು ಅಂದರೆ, ಒಂದು ಮನುಷ್ಯರಾಗಿ ಹುಟ್ಟಿದ್ಮೇಲೆ ನಾವು ಸದಾ ನೆನಪಲ್ಲಿ ಇಟ್ಕೋಬೇಕು ಅಂದರೆ ಯಾವುದಾದ್ರೂ ಒಂದು ಸೆಂಟೆನ್ಸ್ ಆದರೂ ಆಗಿರ್ಬೋದು, ಶ್ಲೋಕ ಆದರೂ ಆಗಿರ್ಬೋದು, ಯಾವ್ದು ಇಟ್ಕೋಬೇಕಮ್ಮ?
ಅದರಲ್ಲಿ 3 ಲೆವೆಲ್ ಇರುತ್ತೆ. 3 ಲೆವೆಲ್ ಸತ್ವಗುಣ ರಜೋಗುಣ ತಮೋಗುಣ ಇದೆಯಲ್ಲ, ಹಾಗೆ ಇನಿಷಿಯಲ್ ಲೆವೆಲಲ್ಲಿ ನಾಮಸ್ಮರಣೆ, ದೇವರ ನಾಮಸ್ಮರಣೆ ಮಾಡೋದು, ಆಮೇಲೆ ಭಕ್ತಿ, ಮಾನಸಿಕವಾಗಿ ಉಪಾಸನೆ ಮಾಡೋದು ಅಲ್ವಾ. ಇವಾಗ ನೀವು ಭಕ್ತರೆ, ಶಿಷ್ಯರೇ, ಜಗ್ಗಿ ವಾಸುದೇವ್ ಭಕ್ತರು, ನಾನೇನು ನಿಮ್ಗೆ ಹೇಳೋದು ಬೇಕಾಗಿಲ್ಲ ಅಲ್ವಾ. ಅದರಿಂದ ಉಪಾಸನೆ, ನೆಕ್ಸ್ಟ್ ಶರೀರದಿಂದ ಮಾಡತಕ್ಕಂಥದ್ದು ಪೂಜೆ ಇತ್ಯಾದಿಗಳಾಯಿತು, ದೇವಸ್ಥಾನಕ್ಕೆ ಹೋಗೋದು, ಪೂಜೆಗಳು ಮಾಡೋದು, ಅರ್ಚನೆಗಳು ಇತ್ಯಾದಿ, ನವದಾ ಭಕ್ತಿ ಹೇಳ್ತಾರೆ ಅದರಲ್ಲಿ. ನೆಕ್ಸ್ಟ್ ಉಪಾಸನೆ, ಮಾನಸಿಕವಾಗಿ ಉಪಾಸನೆ ಮಾಡೋದು ಮುಖ್ಯ ಅಲ್ವಾ. ನಾ ಅವನ ಗುಣಗಾನ ಮಾಡೋದು, ಅವನ ಬಗ್ಗೆ ವರ್ಣನೆ ಎಲ್ಲ ಮಾಡಿ ಅದು ಮಾನಸಿಕ ಉಪಾಸನೆ. ಅದಕ್ಕೆ ನೆಕ್ಸ್ಟು ವಿವೇಕ, ಬುದ್ಧಿಯಿಂದ ವಿವೇಕ ಮಾಡಬೇಕು. ವಿವೇಕ ಮಾಡಿ ಯಾವ ಆತ್ಮ ಯಾವುದು, ಅನಾತ್ಮ ಯಾವುದು ಅನ್ನೋದು ವಿಮರ್ಶೆ ಮಾಡಿ, ತತ್ವಬೋಧ ಅಂತ ಶಂಕರಾಚಾರ್ಯರ ಬುಕ್ ಬರೆದಿದ್ದಾರಲ್ಲ, ಅದರಲ್ಲಿ ಇದು ಮುಮುಕ್ಷುತ್ವ ಇರೋರು ಹೇಗಿರಬೇಕು, ಏನೇನು ತಿಳ್ಕೋಬೇಕು ಅಂತ ಅಲ್ಲಿ ವಿವರವಾಗಿ ಕೊಟ್ಟಿದ್ದಾರಲ್ಲ. ಆ ಥರ ಬುದ್ಧಿಯಿಂದ ನಿತ್ಯಾನಿತ್ಯ ವಿವೇಕ ಮಾಡಿಕೊಂಡು ನಾನು ಅನ್ನೋದು ಏನು ಅನ್ನೋದು ತಿಳ್ಕೊಳ್ಳೋದು ಮುಖ್ಯ ಅಲ್ವಾ.
ನಾನು ಅನ್ನೋದು ದೇಹನೂ ಅಲ್ಲ ಮನಸ್ಸು ಅಲ್ಲ, ಯಾಕಂದ್ರೆ ನಾವು ಎಷ್ಟೋ ಸಲ ನಾನು ಅಂದ ತಕ್ಷಣ ನಮಗೆ ಜ್ಞಾಪಕ ಬರೋದೇ ನಮ್ಮ ದೇಹ. ಅದನ್ನ ಮೀರಿದ ಯಾವ ಶಕ್ತಿ ಒಳಗಡೆ ಇದೆಯೋ ಆ ಶಕ್ತಿಯ ಒಂದು ಎಕ್ಸ್ಪೀರಿಯನ್ಸ್ ನಮಗಾದಾಗ ನಮಗೆ ಜಗತ್ತಲ್ಲೂ ಜೀವನ ಯಾವ ರೀತಿಯಾಗಿ ನಡೆಸಬೇಕು ಅನ್ನೋದು ನಮ್ಗೆ ಅರ್ಥ ಆಗ್ತಾ ಹೋಗುತ್ತೆ ಅನ್ಸುತ್ತಮ್ಮ. ಸೊ ನೈಸ್, ಯಾವಾಗಲೂ ತುಂಬ ಇಟ್ಸ್ ಅ ವಂಡರ್ಫುಲ್, ಇದು ಬಹಳ ಸೊಗಸಾದ ಒಂದು ದಿನ ನನ್ನ ಲೈಫಲ್ಲಿ. ಯಾಕಂದರೆ ಎಲ್ಲೋ ಸಿಕ್ಕಾಕೊಂಬಿಟ್ಟಿದ್ದೀವಮ್ಮ ನಾವು, ಎಲ್ಲರೂ ಸಿಕ್ಕಾಕೊಂಡಿದ್ದೀವಿ ಅಂತಂದರೆ ನೀವು ಹೇಳ್ದಾಗೆ ಹಣದಿಂದೇ ಇರ್ಬೋದು, ಅಥವಾ ಸಂಸಾರಕ್ಕೆ ಇಳಿದ್ರೆ ಸಂಸಾರನೇ ನಂದು, ನಾನೊಂದು ತಾಯಿ ಆಗಿರ್ತೀನಿ ಅಂದರೆ ತಾಯೇ ನಾನಾಗ್ಬಿಟ್ಟಿರ್ತೀನಿ, ಮಗಳಾಗಿದ್ರೆ ಮಗಳೇ ನಾನಾಗ್ಬಿಟ್ಟಿರ್ತೀನಿ.
ಎಲ್ಲ ಡ್ರಾಮಾ ಆಡೋದಕ್ಕೆ ಬಂದಾಗ ಆಕ್ಟರ್
ರೋಲು
ಅದೇ ನಾನು ಅಂತ ತಿಳ್ಕೊಂಡ್ಬಿಟ್ಟಂಗೆ.
ಎಕ್ಸಾಕ್ಟ್ಲಿ. ಸೊ ರೋಲು ಕಳ್ಚಿಡು,
ನಿನ್ನನ್ನು
ತಿಳ್ಕೊಂಡ್ರೆ ಅಮ್ಮಂತರ 85 ವರ್ಷದಲ್ಲೂ ಎಷ್ಟು ಚೆನ್ನಾಗಿ ಜ್ಞಾನ ಒಂದೇ ಅಲ್ಲಮ್ಮ, ಎಷ್ಟು ಪ್ರೆಸೆನ್ಸ್ ಆಫ್ ಮೈಂಡ್ ಇಟ್ಕೊಂಡಿರ್ಬೋದು ಅನ್ನೋದು ಸಹ ನೀವಿವತ್ತು ನಮಗ್ ತಿಳಿಸ್ಕೊಟ್ಟಿದ್ದೀರಮ್ಮ. ಥ್ಯಾಂಕ್ ಯು ಸೋ ವೆರಿ ಮಚ್.
ಥ್ಯಾಂಕ್ ಯು, ಧನ್ಯವಾದ.
ಥ್ಯಾಂಕ್ ಯು. ಆಕ್ಚುಲಿ ಕೊನೆಯದೊಂದು ಸೆಗ್ಮೆಂಟ್ ಇಟ್ಕೊಂಡಿದ್ದೀನಮ್ಮ, ಏನಂತಂದ್ರೆ ಥ್ಯಾಂಕ್ಸ್ ಹೇಳೋಣ ವಿತ್ ನಾಗು. ಯಾಕಂದ್ರೆ ಬಹಳ ಆ ಭಾರಿ ನಾನು ನನ್ನ ಜೀವನದಲ್ಲಿ ಚಿಕ್ಕ ವಯಸ್ಸಿಂದ ಫಸ್ಟ್ ತಂದೆ ತಾಯಿ ಸಾಕ್ತಾರೆ, ಎಲ್ಲ ಅದು ಕಲಿತಾ 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 ಬರ್ತೀವಿ, ಬಹಳ ಆ ಭಾರಿ. ಅದಕ್ಕೋಸ್ಕರನೇ ಹೆಸರಿಟ್ಕೊಳ್ಳೋವಾಗ ನನ್ನ ಮಕ್ಕಳು ಸಜೆಸ್ಟ್ ಮಾಡಿ, ಇನ್ಫ್ಯಾಕ್ಟ್ ನನ್ನ ಮಗ ಸಜೆಸ್ಟ್ ಮಾಡ್ದ, ಥ್ಯಾಂಕ್ಸ್ ಹೇಳಿ. ಯಾಕಂದ್ರೆ ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾನೆ ಇರ್ತೀರಮ್ಮ. ಸೊ ಥ್ಯಾಂಕ್ಸ್ ಹೇಳೋಣ ವಿತ್ ನಾಗು. ನಾ ಇವಾಗ ನಿಮ್ಮನ್ನು ನಾನು ಕೇಳೋಕು ಅಂತಾರ ಅನ್ಸುತ್ತೆ, ಯಾಕಂದ್ರೆ ನೀವಿಗೆ ನಾವೆಲ್ಲರೂ ಬಹಳ ಬಹಳ ಚಿರಋಣಿಗಳು. ಅಕಸ್ಮಾತ್ ನೀವು ಥ್ಯಾಂಕ್ ಮಾಡಬೇಕು ಅಂದ್ರೆ
ಋಣ ಇಲ್ಲಮ್ಮ, ಇಲ್ಲಿ ನೀವು ಆತ್ಮಸ್ವರೂಪ ನಾನು ಆತ್ಮಸ್ವರೂಪ ಅಲ್ವಾ, ಎಲ್ಲ ಒಂದೇ. ಏ ಯಾರು ಏನು ಥ್ಯಾಂಕ್ಸ್ ಹೇಳೋ ಹಾಗೆ ಇಲ್ಲ,
ಎಲ್ಲಾರು ಒಂದೇ, ಎಲ್ಲಾರು ಒಂದೇ ಅನ್ನೋದ್ರ ಮುಖಾಂತರ ನಮ್ಮ ಇವತ್ತಿನ ಈ ಎಪಿಸೋಡ್ ಅನ್ನ ಮುಗಿಸ್ತಾ ಇದ್ದೀವಿ. ಅಮ್ಮ ಥ್ಯಾಂಕ್ ಯು ವೆರಿ ಮಚ್, ಬಹಳಷ್ಟು ಆಭಾರಿ ನಾನು ಇವತ್ತು ನಮ್ಮ ಸ್ಟುಡಿಯೋಗೆ ಬಂದು ನಮ್ಮ ಜೊತೆಯಲ್ಲಿ ಒಂದು ಪಾಡ್ಕಾಸ್ಟ್ ಎಪಿಸೋಡ್ ಮಾಡಿದ್ದಕ್ಕೆ. ನಮ್ಮೆಲ್ರಿಗೂ ಒಂದು ಜ್ಞಾನ ಮಾರ್ಗದಲ್ಲಿ ಹೇಗೆ ನಡೀಬೇಕು, ಯಾಕೆ ನಡೀಬೇಕು, ಇದನ್ನ ನಡೆಸೋದ್ರಿಂದ ನಮಗೆ ಏನೇನು ಅನುಕೂಲಗಳು ಸಿಗುತ್ತೆ ನಮ್ಮ ಜೀವನದಲ್ಲಿ ಅಂತ ಬಹಳ ಚೆನ್ನಾಗಿ ಹೇಳಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್.
ಇನ್ನೂ ಜಾಸ್ತಿ ಹೇಳ್ಬೋದು
ನಿಜ. ಎಕ್ಸಾಕ್ಟ್ಲಿ.
ಸ್ವಲ್ಪ ತಿಳ್ಕೊಂಡ್ರೆ ಜೀವನದಲ್ಲಿ ಶಾಂತಿಯಿಂದ ಬದುಕಬಹುದು, ಇಲ್ಲದೆ ಇದ್ರೆ ದುಃಖಾನೇ.
ರೋಲ್ ನಾವಾಗ್ಬಿಟ್ರೆ 24 ಗಂಟೆ ಬರೀ ದುಃಖಾನೆ,
ದುಃಖಾನೆ.
ಆ ರೋಲ್ ಎತ್ತು ಪಕ್ಕಕ್ಕಿಟ್ಟು, ಈಗ ಹೇಗೆ ಮುಖವಾಡ ಹಾಕೊಂಡು ರೋಲ್ ಮಾಡ್ತಿರ್ತಾರ, ಮುಖವಾಡ ಪಕ್ಕಕ್ಕಿಟ್ಟಾಗ ನಮ್ಮ ನಿಜ ಸ್ವರೂಪ ನಾವು ಅರ್ಥ ಮಾಡ್ಕೊಂಡಿದ್ದೆ ಆದ್ರೆ ಜೀವನವನ್ನ ನಾವು ಚೆನ್ನಾಗಿ ಬದುಕ್ಬೋದು, ನಮ್ಮ ಸುತ್ತಮುತ್ತಲಿನ ಪರಿಸರನು ನಾವು ಚೆನ್ನಾಗಿಟ್ಕೋಬಹುದು ಅಂತ ಬಹಳ ಚೆನ್ನಾಗಿ ಹೇಳಿದ್ದೀರಮ್ಮ. ಥ್ಯಾಂಕ್ ಯು ವೆರಿ ಮಚ್. ನಾನಿನ್ ಹೇಳೋ ಅವಶ್ಯಕತೆ ಇಲ್ವೇ ಇಲ್ಲ,
ನೀವು ನನಗೆ ಕರೆದು ಇಲ್ಲಿ ಇಷ್ಟು ಹೇಳಿಸಿದಕ್ಕೆ ತುಂಬಾ ಧನ್ಯವಾದ.
ನಮ್ಮ ಅದೃಷ್ಟ ಅಮ್ಮ ಇದು, ನಮ್ಮ ಅದೃಷ್ಟ. ಒಂದು ಜೀವನದಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ತಗೊಂಡು ಅದನ್ನ ನಮ್ಮ ಜೊತೆಲಿ ಇವತ್ತು ಹಂಚ್ಕೊಂಡಿದ್ದೀರ ಅಂದ್ರೆ ನಾನು ನಿಮ್ ತರನೇ ಹುಟ್ಟು ಬಂದಿದ್ದೆ, ಆದ್ರೆ ನನ್ನ ಜೀವನ ನಾನು ಹೇಗೆ ಮೇಲ್ಮಟ್ಟಕ್ಕೆ ತಗೊಂಡು ಹೋಗಿದ್ದೀನಿ ಅಂತ ತೋರಿಸ್ಕೊಟ್ಟಿದ್ದೀರಾ. ನಿಮ್ಮ ಹತ್ರ ಇವತ್ತು ಕಲ್ತ್ಕೊಳ್ಳೋದು ಬಹಳಷ್ಟು ಇದೆ. ನಮ್ಮ ನೋಡುಗುರು ಕೇಳುಗುರು, ದಿಸ್ ಇಸ್ ಓನ್ಲಿ ರಿಕ್ವೆಸ್ಟ್, ದಯವಿಟ್ಟು ಸುಜಯ ಅಮ್ಮನ ಜೊತೆಯಲ್ಲಿನ ನನ್ನ ಈ ಎಪಿಸೋಡ್ ದಯವಿಟ್ಟು ನೋಡಿ. ನಮ್ಮನ್ನ ನಾವು ಬಹಳಷ್ಟು ಮೇಲ್ಮಟ್ಟಕ್ಕೆ ತಗೊಂಡು ಹೋಗ್ಲಿಕ್ಕೆ ಬಹಳ ಸಹಾಯ ಮಾಡುತ್ತೆ. ಇಷ್ಟಪಟ್ಟರು ನೀವು ಕರೆಸೋಣ ಅಂತಂದರೆ ಡೆಫಿನೆಟ್ಲಿ ಅಮ್ಮನ ಇನ್ನೊಂದ್ಸಲ ಕರೆಸ್ಕೊಂಡು ವಿ ಕ್ಯಾನ್ ಲರ್ನ್ ಅ ಲಾಟ್ ಮೋರ್. ಸೊ ಕೈಂಡ್ಲಿ ವಾಚ್ ದಿಸ್ ಎಪಿಸೋಡ್ ಆನ್ ಸಿಂಫನಿ ಆಮ್ಸ್ ಯೂಟ್ಯೂಬ್ ಚಾನಲ್. ಇದಕ್ಕೆ ಬರ್ಲಿಕ್ಕೆ ಮುಂಚೆ ಇಟ್ ಇಸ್ ಆಲ್ವೇಸ್ ದೇರ್ ಆನ್ ಅದರ್ ಆಡಿಯೋ ಪ್ಲಾಟ್ಫಾರ್ಮ್ಸ್, ಐಟ್ಯೂನ್ಸ್ ಇರ್ಬೋದು, ಅಮೆಝಾನ್ ಮ್ಯೂಸಿಕ್, ಸಾವನ್, ಇದರಲ್ಲೆಲ್ಲ ಇರುತ್ತೆ. ದಯವಿಟ್ಟು ಅಲ್ಲಿ ಕೇಳಿ, ಇಲ್ಲಿ ನೋಡಿ. ಆ್ಯಂಡ್ ಯಾವಾಗಲೂ ಅನ್ನೋ ಹಾಗೆ ಇವತ್ತು ಯು ಐ ಕ್ಯಾನ್ ನಾಟ್, ಐ ಮೀನ್ ಇಟ್ ಇಸ್ ಸಚ್ ಅ ವಂಡರ್ಫುಲ್ ಮೂಮೆಂಟ್ ನನಗೆ. ಲೆಟ್ ಇಸ್ ಆಲ್ ಲರ್ನ್ ಆ್ಯಂಡ್ ಗ್ರೋ ಟುಗೆದರ್. ಇವತ್ತು ಬೆಳೀಲಿಕ್ಕೆ ಬಹಳ ಅವಕಾಶ ಮಾಡಿಕೊಟ್ಟಿದ್ದಾರೆ, ಇದನ್ನು ನಾವು ಬೆಳೆಸ್ಕೊಂಡು ಹೋಗೋದು ನಮ್ಮ ಕೈ.